ಶ್ರೇಷ್ಠವಾದ ಮಹಿನ ಆಗತ್ತೆ. ಯಾಕೆಂದ್ರೆ ಈ ತಿಂಗಳಿಗೆ ನಮ್ಗೆ ಒಂದು ಈ ತಿಂಗಳಿಗೆ ಅಭಿಮಾನಿ ಹಿಂದೆ ನೋಡಿದ್ದೀವಿ ನಾವು, ಈ ತಿಂಗಳಿಗೆ ಅಭಿಮಾನಿ ದೇವತೆ ಯಾರು ಅಂದ್ರೆ ಇಂದ್ರ ದೇವರೇ ಅಭಿಮಾನಿಯಾಗಿದ್ದಾರೆ. ಇಂದ್ರ ಅಂದ್ರೆ ಇಂದ್ರ ಅಂಬೋದಕ್ಕೆ ಐಶ್ವರ್ಯ ಅಂಬೋ ಒಂದು ಅರ್ಥನ ಉಂಟು. ಬೇಸಿಕಲಿ ನಾವು ಎಂತ ಐಶ್ವರ್ಯವನ್ನ ತಕೊಳ್ತೀವಿ ಅಂದ್ರೆ ಈ ಸಾಧನ ಸಂಪತ್ತು ಅಂಬೋ ಒಂದು ಐಶ್ವರ್ಯವನ್ನ ತಕೊಳ್ತೀವಿ. ಈ ಸಾಧನ ಸಂಪತ್ತನ್ನ ಅವನು ಒದಗಿಸಿ ಕೊಡುವವನು ಇಂದ್ರನಾಗ್ತಾನೆ. ಆ ಇಂದ್ರನೇ ಈ ತಿಂಗಳಿಗೆ, ಯಾಕಂದ್ರೆ ಒಂದೊಂದು ತಿಂಗಳಿಗೇನು ಒಂದೊಂದು ಅದಿತಿಯ 12 ಪುತ್ರರಲ್ಲಿ ಒಬ್ಬೊಬ್ಬರು ಒಂದೊಂದು ತಿಂಗಳಿಗೆ ವಿಶೇಷವಾಗಿ ಅವರು ಅನುಗ್ರಹ ಮಾಡ್ತಾರಂತೆ. ಅವರಲ್ಲಿ ಭಗವಂತನೇ ಇದ್ದು ಅವನೇ ಉಪೇಂದ್ರನಾಗಿ ಇದ್ದು ಎಲ್ಲರಲ್ಲಿ ಫಲ ಕೊಡುವನು ಅವನೇ, ಅದು ನಮ್ಗೆ ಗೊತ್ತು. ಆ ಉಪೇಂದ್ರ ನಾಮಕ ಭಗವಂತ ಇಸ್ ನನ್ ಅದರ್ ದೆನ್ ನಮ್ಮ ಬಿಂಬರೂಪಿಯೇ, ಅದು ದಟ್ ಇಸ್ ಬೈ ಡಿಫಾಲ್ಟ್ ವಿ ಆಲ್ವೇಸ್ ಕೀಪ್ ಇನ್ ಮೈಂಡ್. ಸೊ ಇಲ್ಲಿ ಶ್ರಾವಣ ಮಾಸಕ್ಕೆ ನೋಡಿದೀವಿ, ಶ್ರಾವಣ ಮಾಸಕ್ಕೆ ಶಾಸ್ತ್ರದಲ್ಲಿ ಹೇಳುವಂತ ಹೆಸರು ಶ್ರಾವಣ ಮಾಸ ಅಂತ ನಾವು ಕರಿತೀವಿ. ಅದು ಬಂದು ಭಾಗವತ ಮುಂತಾದ ಗ್ರಂಥದಲ್ಲಿ ನೋಡುವಾಗ ಅದಕ್ಕೆ ನಭ ಅಂತ ಕರೀತಾರೆ, ನಭಸ್ ಅಂತ ಕರೀತಾರೆ, ನಭಸ್ ಮಾಸ ಅಂತ ಕರೀತಾರೆ. ಅದಕ್ಕೆ ಇಂದ್ರನ ಜೊತೆಯಲ್ಲಿ ಯಾವತ್ತು ಇಂದ್ರನ ಜೊತೆ ಅಥವಾ ಯಾವುದೇ ಒಂದು ಆದಿತ್ಯನ ಜೊತೆಯಲ್ಲಿ ನಾವು ಅಪ್ಸರಸ್ತ್ರೀಯನನ್ನು ಚಿಂತನೆ ಮಾಡ್ತೀವಿ. ಅಪ್ಸರಸ್ತ್ರೀಯರು ಅಂದ್ರೆ ನಮ್ಮ ಕಲ್ಪನೆ ಹೇಗಿರಬೇಕು ಅಂದ್ರೆ ಅವರುಗಳು ಬ್ರಹ್ಮವಾದಿಗಳು, ಬ್ರಹ್ಮವಾದಿನಿ ಅಂತ ಹೇಳ್ತಾರೆ. ಅಪ್ಸು ಅಂದ್ರೆ ಸೌಂದರ್ಯವನ್ನ ಕೊಡ್ತಾರಂತೆ. ಯಾವ ಸೌಂದರ್ಯ ಅಂದ್ರೆ ಈ ಬಾಹ್ಯ ಸೌಂದರ್ಯ ಮಾತ್ರ ಇಲ್ಲ, ನಮ್ಮಲ್ಲಿ ಮೇಧಾಶಕ್ತಿ ಅಂತಿದೆ. ಮೇಧಾಶಕ್ತಿ ಎಂಬುದು ನೆನಪು, ನಾವು ಎಷ್ಟೋ ವಿಷಯಗಳನ್ನ ಕಲಿತಾ ಇರ್ತೀವಿ, ನಾವು ಕಲಿತ ವಿಷಯಗಳೆಲ್ಲ ಹಾರಿ ಹೋಗ್ತಾನೆ ಇರುತ್ತೆ. ಅದು ನಮ್ಮ ಮನಸ್ಸಲ್ಲಿ ಬಂದು ನಿಲ್ಲಬೇಕಂದ್ರೆ ಅದನ್ನ ನಿಯಂತ್ರಣ ಮಾಡುವಂತ ಆ ಮೇಧಾಶಕ್ತಿ, ಆ ಒಂದು ನೆನಪು, ಇಟ್ ಹ್ಯಾಸ್ ಟು ಬಂದ ವಿಷಯಗಳು ನಮ್ಮ ಮನಸ್ಸು ಇಲ್ಲ, ನಮ್ಮ ಚಿತ್ತದಲ್ಲಿ ನೆಲೆಸಿ ಇರಬೇಕು. ಆದ ಕಾರಣ ನಿಧಿ ಧ್ಯಾಸನಕ್ಕೆ ಒಂದು ಅಭಿಮಾನಿ ರೂಪವಾಗ ಇವರಿದ್ದಾರೆ. ಯಾರು? ಇಂದ್ರದೇವರು ಇದ್ರನು. ಸೊ ಶ್ರಾವಣ ಮಾಸದಲ್ಲಿ ವಿಶೇಷ ಏನು ಅಂದ್ರೆ, ನಾವು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅರ್ಜುನ ಅರ್ಜುನನ್ಗೆ ಹೇಳುವಾಗ ಹೇಳ್ತಾರೆ ಅರ್ಜುನ ಯಾವುದಕ್ಕೆ ಒಂದು ಪ್ರತಿನಿಧಿ ಅಂದ್ರೆ ಅವನ ಇಂದ್ರನ ಅಂಶ. ಆದ ಕಾರಣದಿಂದ ಶ್ರವಣ ಮನನ ನಿಧಿ ಧ್ಯಾಸನ, ಶ್ರವಣ ಕಿವಿ ಮೂಲಕವಾಗಿಯೇ ನಮ್ಗೆ ಜ್ಞಾನ ಬರುತ್ತೆ. ಬಂದ ಜ್ಞಾನ ಹಾಗೆ ಅದು ಚಿಂತನೆ ಮಾಡ್ತಾ ಇರಬೇಕು. ಚಿಂತನೆ ಮಾಡ್ತಾ ಮನನ ಮಾಡ್ತಾ ಇದ್ರೆ ಅದು ನಿಲ್ಲತ್ತ, ಅದು ಮೂಲಕವಾಗಿ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗತ್ತಂತ. ಶ್ರವಣ ಮನನ ನಿಧಿ ಧ್ಯಾಸನಕ್ಕೆ ಆ ಒಂದು ಇಂದ್ರನನ್ನ ಪೂಜೆ ಮಾಡ್ಬೇಕು ಅಂತಾರೆ. ಈ ತಿಂಗಳು ಶ್ರವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಶ್ರವಣಕ್ಕೆ ಪ್ರಾಧಾನ್ಯ. ಶ್ರವಣ ಅಂದ್ರೆ ಶ್ರವಣ ಬೈ ಡಿಫಾಲ್ಟ್ ಶ್ರವಣ ಮನನ ನಿಧಿ ಧ್ಯಾಸನ. ಬಂದ ಈ ವಿಷಯಗಳು ನೆಲೆಸಿ ಇರಬೇಕು ಅಂದ್ರೆ ಆ ಮೇಧಾಶಕ್ತಿ ಯಾವತ್ತು ಇರಬೇಕಂದ್ರೆ ಈ ಅಪ್ಸರಸ್ತ್ರೀಯರನ್ನ ನೆನಪು ಮಾಡ್ಕೋಬೇಕಂತ. ಈ ಅಪ್ಸರಸ್ತ್ರೀಯರು 12 ಜನ ಇದ್ದಾರೆ. ಇವರಲ್ಲಿ ಈ ತಿಂಗಳಿಗೆ ಪ್ರಮ್ಲೋಚನ ಎಂಬ ಅಪ್ಸರಸ್ತ್ರೀಯರನ್ನ ಚಿಂತನೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಇಂದ್ರ. ಇಂದ್ರ ಆದ ಮೇಲೆ ಅಪ್ಸರಸ್ಸು. ಅಪ್ಸರಸ್ ಇಂದ್ರ ಅಂದ್ರೆ ಆದಿತ್ಯನಲ್ಲಿ ಬರುವಂತ ಆದಿತ್ಯ, ಅಪ್ಸರಸ್ಸು ಮತ್ತು ರಾಕ್ಷಸರು ಅಂತ. ರಾಕ್ಷಸರು ಅಂತ ಹೇಳ್ತಾರೆ. ಅವರು ರಾಕ್ಷಸರು ಆಗ್ಬೋದು, ರಾಕ್ಷಸರು ಅಂತ ನಮ್ಮನ್ನ ರಕ್ಷಣೆ ಮಾಡುವಂತ ಒಂದು ಗಣ, ಒಳ್ಳೆ ರಾಕ್ಷಸರು ಇವರು. ಇವರು ಯಾರು ಅಂದ್ರೆ ಸ್ವರ್ಯು ಅಂತ, ಸ್ವರ್ಯು ಅಂತ ಅಂಬೋ ರಾಕ್ಷಸ. ಆಮೇಲೆ ಒಂದೊಂದು ತಿಂಗಳಿಗೇನು ಒಂದೊಂದು ನಾಗ. ಇವರೆಲ್ಲ ಎಲ್ಲಿ ಇರ್ತಾರಂದ್ರೆ ಆ ಸೂರ್ಯನ ರಥದಲ್ಲೇ ಕುಳಿತಿರ್ತಾರಲ್ಲ, ಇವರೆಲ್ಲ ಅಲ್ಲಿ ಕುಳಿತದ್ದು ಭಗವಂತನನ್ನ ಸೇವೆ ಮಾಡ್ತಾರೆ. ಈ ನಾಗ, ಈ ಸರ್ಪಕ್ಕೆ ಏನ್ ಹೆಸರು ಅಂದ್ರೆ ಯಲಾಪತ್ರ ಅಂತ. ಯಲಾಪತ್ರ ಅಂಬೋ ಒಳ್ಳೆ ಸರ್ಪ ಅವನು, ಅವನನ್ನ ಕದ್ರು ಮಗ ಅವರು. ಸೊ ಯಲಾಪತ್ರ ಅಂತ. ಮತ್ತು ಯಕ್ಷ ಅಂತ ಹೇಳ್ತಾರೆ, ಯಕ್ಷ ಅಥವಾ ತಕ್ಷ ಅಂತ ಹೇಳ್ತಾರೆ. ಅಂದ್ರೆ ಆ ರಥವನ್ನ ಚಂದಾಗಿ ನಡೆಸೋರು. ಆ ರಥ ಅಂದ್ರೆ ಈ ರಥವನ್ನು ಚಂದಾಗಿ ಒಂದು ಅಂಗವೈಕಲ್ಯ ಇಲ್ಲಾಂಗೆ, ಅಂಗದ ದೋಷ ಇಲ್ಲಾಂಗೆ ಚಂದಾಗಿ ನಡೆಸೋರು ತಕ್ಷ ಅಂತ ಹೇಳ್ತಾರೆ. ಅವ್ರದ್ಯಾವ್ದು ಕಾರ್ಪೆಂಟರ್ಸ್ ಆರ್ ಮೇಂಟೆನೆನ್ಸ್ ಮಾಡೋರು ಆ ಒಂದು ಗಣ ಇರುತ್ತೆ. ಅವ್ರು ಯಾರು ಅಂದ್ರೆ ಶ್ರೋತ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಎಲ್ಲ ಜ್ಞಾನವನ್ನು ಹೇಳಿ ಕೊಡುವಂತ ಒಂದು ಋಷಿ ಅಂತ, ಋಷಿ ಜ್ಞಾನ ಅದು ಕೊಡುವಂತ ಒಂದು ಋಷಿ ಪರಂಪರೆ ಇರುತ್ತಂತೆ. ಅವ್ರು ಯಾರು ಇಲ್ಲಿ ಅಂದ್ರೆ ಅಂಗೀರ ಅಂಬೋರು ಋಷಿಯಾಗಿರ್ತಾರೆ. ಆಮೇಲೆ ಗಂಧರ್ವ ಯಾರು ಇರ್ತಾನೆ ಇಲ್ಲಿ ಅಂದ್ರೆ ವಿಶ್ವಾವಸು ಅಂತ ಹೇಳ್ತಾರೆ. ವಿಶ್ವಾವಸು ಅಂಬೋ ಗಂಧರ್ವ ಅವನು, ಗಂಧರ್ವರು ಎಲ್ಲರೂ ಆ ಒಂದು ಭಗವಂತನನ್ನ ಸೇವೆ ಮಾಡ್ತಾರೆ ಅನೇಕ ರೀತಿಯಿಂದ. ಗಂಧ, ಪರಿಮಳ ಮತ್ತು ನೃತ್ಯ, ನಾಟ್ಯ ಅಂತ ಸೇವೆ ಮಾಡ್ತಾರಂತ ನಮ್ಗೆ ಗೊತ್ತಿದೆ. ಇಲ್ಲಿ ಎಸ್ಪೆಷಲಿ ವಿಶ್ವಾವಸು ಅಂತ ಬರುವಾಗ ಅವನು ಬಂದು ನಮ್ಮ ಮಾತನ್ನ ನಿಯಂತ್ರಣ ಮಾಡ್ತಾನಂತೆ. ಮಾತಲ್ಲಿ ನಂಜಿ ಬರಲಂಗೆ ನಿಯಂತ್ರಣ ಮಾಡ್ತಾನಂತೆ. ಮಾತಲ್ಲಿ ಒಂದು ಕಪಟನೋ, ಮಾತಲ್ಲಿ ನಂಜೋ, ಒಂದು ಡಬಲ್ ಫೇಸ್ಡ್ ಡಬಲ್ ಟಂಗ್ ಈ ತರ ಎಲ್ಲ ದೋಷ ಇಲ್ಲಾಂಗೆ ರಕ್ಷಣೆ ಮಾಡ್ತಾನಂತೆ. ಸೊ ಇವ್ರು ಇಷ್ಟೂ ಜನರು ಈ ಒಂದು ತಿಂಗಳಿಗೆ ನಿಯಾಮಕರಾಗಿ, ಅಭಿಮಾನಿಗಳಾಗಿ ನಿಯಾಮಕರಾಗಿ ಇರ್ತಾರೆ. ಸೊ ಇದಾದ ಮೇಲೆ ಈ ತಿಂಗಳಲ್ಲಿ ಪ್ರತಿ ಒಂದು ಒಂದು ಒಂದೊಂದು ದಿವಸನೂ ಒಂದೊಂದು ವ್ರತ ಬರ್ತಾನೆ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ಈ ಶುಕ್ರವಾರ, ಈ ಶುಕ್ರವಾರ ಬರುತ್ತೆ, ಆನ್ ಟಾಪ್ ಆಫ್ ಇಟ್ ದ್ವಾದಶಿ ಆಗುತ್ತೆ. ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಬರುವಂತ ಈ ದ್ವಾದಶಿ ದಿವಸ ಏನ್ ಮಾಡ್ತೀವಿ ಅಂದ್ರೆ ಪವಿತ್ರ ಆರೋಪಣ ಅಂಬೋ ಒಂದು ವ್ರತ ಆರ ಪೂಜೆ. ಇಟ್ಸ್ ಅ ವೆರಿ ಶಾರ್ಟ್ ಪೂಜೆ, ಡಸಂಟ್ ಟೇಕ್ ಮಚ್ ಟೈಮ್. ಈ ಪೂಜೆಯಲ್ಲಿ ಏನ್ ವಿಶೇಷ ಅಂದ್ರೆ ಇಲ್ಲಿ ಭಗವಂತನನ್ನ ಧ್ಯಾನ. ಈ ಧ್ಯಾನ ಹೇಗಿರಬೇಕು ಅಂದ್ರೆ ಭಗವಂತನೇ ಪವಿತ್ರ ಅಂತ. ಪವಿತ್ರ ಅಂದ್ರೆ ಪವಿತ್ರ ನಾಮ ಪವಿತ್ರ ಪವಿತ್ರ, ಅವನು ಒಂದು ಶ್ರೇಷ್ಠ ನಿರ್ಮಲಮನಾದವನು, ಅವನು ಶುಭ್ರ, ಈ ತರ ಒಂದು ಚಿಂತನೆ. ಇನ್ನೊಂದು ವಿಶೇಷ ಚಿಂತನೆ ಇಲ್ಲಿ, ರಹಸ್ಯ ಚಿಂತನೆ ಏನು ಅಂದ್ರೆ ಈ ಭಗವಂತ ಏನ್ ಮಾಡ್ತಾನೆ, ಪವಿ, ನಾವು ಪವಿ ಹರಿನ್ಮಣಿ ನೋಡಿದೀವಲ್ಲ, ಪವಿ ಅಂದ್ರ ವಜ್ರ ಡೈಮಂಡ್. ಈ ಜೀವರುಗಳನ್ನ ನಾವು ಒಂದು ಒಂದು ಡೈಮಂಡ್ ಅನ್ನ ವಜ್ರವನ್ನ ಎಷ್ಟು ಜೋಪಾನವಾಗಿ ಇಟ್ಟುಕೊಂಡು ರಕ್ಷಣೆ ಮಾಡ್ತೀವೋ ಹಾಗೇನೆ ಭಗವಂತ ನಮ್ಮನ್ನ ಈ ಜೀವರನ್ನ ಪವಿ ಅಂದ್ರ ಆ ಒಂದು ವಜ್ರದಂತೆ ಅಷ್ಟು ಒಂದು ಚಂದಾಗೆ ನಮ್ಮನ್ನ ಯಾವತ್ತೂ ರಕ್ಷಣೆ ಮಾಡ್ತಾ ಇರ್ತಾನಂತ. ಸೊ ರಕ್ಷಣೆ ಮಾಡಿ ನಮ್ಗೆ ಉದ್ಧಾರ ಮಾಡ್ತಾನ. ಸೊ ಪವಿತ್ರ ಅಂತ. ಸೊ ಆ ಪವಿತ್ರ ಎಂಬ ಹೆಸರಿನಿಂದ ಈ ಭಗವಂತನನ್ನ ಪವಿತ್ರ ಆರೋಪಣ ಅಂತ. ಆರೋಪಣ ಅಂದ್ರ ಅದನ್ನ ಹಾಕೊಳ್ಳೋದು, ತಕೊಳ್ಳೋದು ಅಂದ್ರೆ ಯಾವುದನ್ನ ತಕೊಳ್ತೀವಿ ಇಲ್ಲಿ ಅಂದ್ರೆ ಈ ಪೂಜೆಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಈ ಶ್ರಾವಣ ಮಾಸದ ಪೂಜೆ ವೈಭವದಿಂದ ಆಗತ್ತೆ. ಇದಕ್ಕೆ ಬಳಸುವಂತ ತೋರ, ಭಗವಂತನಿಗೆ ಮಾಮೂಲಾಗಿ ಪೂಜೆ ಮಾಡಿ ಅಲ್ಲಿ ತೋರ ಆಗಿ ಒಂದು ತೋರ ಅರ್ಧ ಗ್ರಂಥ ದಾರಕ್ಕೆ ಪೂಜೆ ಮಾಡ್ತೀವಿ. ಆ ದಾರವನ್ನ ಆ ಒಂದು ಏನು ಏನ್ ಹೇಳ್ತೀವಿ ಅದಕ್ಕೆ ಸಿಲ್ಕ್ ಸಿಲ್ಕ್ ಥ್ರೆಡ್. ಇದು ಬಂದು ಪವಿತ್ರ ಅಂಬೋದು ಇಲ್ಲಿ ಪವಿತ್ರ ಅಂದ್ರೆ ದರ್ಬೆ ಅಂತ ಅರ್ಥ ಇಲ್ಲ ಇಲ್ಲಿ. ಇಲ್ಲಿ ಪವಿತ್ರ ಅಂಬೋದು ಭಗವಂತನ ಹೆಸರು. ಅವನು ಎಲ್ಲಿ ಇದಾನಂದ್ರೆ ಈ ಒಂದು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಾರೆ. ಸಿಲ್ಕ್ ಥ್ರೆಡ್ ಇಲ್ಲ ಅಂದ್ರೆ ಮಾಮೂಲಿ ನಮ್ಮ ತೋರಾನ ಯೂಸ್ ಮಾಡಬಹುದು. ಈ ತೋರವನ್ನ ಮೂರು ಎಳೆ ತಕೊಂಡು ಅಂದ್ರೆ ಮೂರಕ್ಕೆ ಬಂದು ಜ್ಞಾನ ಭಕ್ತಿ ವೈರಾಗ್ಯ ಎಂಬ ಮೂರಿನಿಂದ, ಈ ತ್ರಿಗುಣದಿಂದ ಬಂದದ್ದೇ ಅಲ್ಲ. ಸೊ ಈ ಮೂರಿನಿಂದ ಮೂರು ಎಳೆ ತಕೊಂಡು ಯು ಜಸ್ಟ್ ಮೇಕ್ ಇಟ್ ಇನ್ ಟು ತ್ರೀ ಮೋರ್ ಟೈಮ್ಸ್ ಮಾಡಿ ಒಂದು ಒಂದು ಹಾರ ಹಾಕೊಳ್ಳೋ ಹಂಗೆ ಈ ಒಂದು ತೋರವನ್ನ ಕುತ್ತಿಗೆಯಲ್ಲಿ ನಾವು ಧಾರಣೆ ಮಾಡ್ತೀವಿ. ಈ ಹೀಗ್ ಮಾಡ್ಬೇಕು. ಎಷ್ಟು ಗಂಟು ಹಾಕ್ಬಹುದು ಅಂದ್ರೆ ಆ ಗಂಟೆಗೆ ಹೇಳ್ತಾರ, ಗಂಟು ಕೀಪ್ಸ್ ವೇರಿಂಗ್. ಆ ಗಂಟೆ ಬಂದು ಸಮಟೈಮ್ಸ್ ಇಟ್ ಇಸ್ 12 ಇರುತ್ತೆ, 12, 24 ಆಮೇಲೆ 36 ಹೀಗೆ ಈ ಗಂಟು ಕೀಪ್ಸ್ ಚೇಂಜ್ ಆಗುತ್ತೆ ಒಬ್ಬೊಬ್ರು ಒಂದೊಂದು. ಸೊ ಮ್ಯಾಕ್ಸಿಮಮ್ ಹಾಕೋರು ಉಂಟು. ಇದು ಹಾಕುವ ಪದ್ಧತಿ ಹೇಗೆ ಅಂದ್ರೆ ಇಲ್ಲಿ ಒಂದೊಂದು ಗಂಟಿನಲ್ಲಿನೂ ಭಗವಂತನನ್ನ ಒಂದೊಂದು ವ್ಯೂಹ ರೂಪವನ್ನ ಧ್ಯಾನ ಮಾಡ್ಬೇಕು. ವ್ಯೂಹ ರೂಪವನ್ನ ಇಟ್ಟುಕೊಂಡು ಮಾಡುವಂತದ್ದು. ವ್ಯೂಹ ರೂಪ ಅಂದ್ರೆ ನಮ್ಗೆ ಅನೇಕ ವ್ಯೂಹಗಳು ಉಂಟು. ಇಲ್ಲಿ ಇಲ್ಲಿ ವ್ಯೂಹ ರೂಪ ಏನ್ ತಗೊಳ್ತಾರಂದ್ರೆ ಹನ್ನೆರಡನ ವ್ಯೂಹ ಬಂದು ನಾವು ಇದೇ ಹತ್ತಿನ ವ್ಯೂಹ ತಗೊಳ್ತೀವಿ. ಫಸ್ಟ್ ಹತ್ತಿನ ವ್ಯೂಹ ಅಂದ್ರೆ 10 ದಶಾವತಾರಗಳು. ಈ ದಶಾವತಾರಕ್ಕೆ ಮೂಲವಾಗಿರುವಂತದ್ದು ವಿಶ್ವನಿಂದ ವಿಶ್ವ ತೇಜಸ್ಸ ಪ್ರಾಜ್ಞಾ ತುರಿಯ ಆತ್ಮ ಅದು ಒಂದು ನಾರಾಯಣ ಅಷ್ಟಾಕ್ಷರ ಅಂತದಕ್ಕೆ ಬರುತ್ತಲ್ಲ ಗಂಡಸು ಹೇಳ್ತಾರಲ್ಲ ಅಲ್ಲಿ ಅದು ವಿಶ್ವ ತೇಜಸ್ಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅದು ತಕೊಂಡು ಅದಕ್ಕೆ ಮೂಲವಾಗಿರುವಂತ ವಾಸುದೇವ ಸಂಕಷ್ಟ ಪ್ರದ್ಯುಮ್ನ ಅನಿರುದ್ಧ ಅದನ್ನೇ ಇಟ್ಟುಕೊಂಡು ಆಮೇಲೆ ಬಂದು 10 ಅದು ಬಂದ್ರೆ ನಿಮ್ಗೆ 8+4 12 ಆಗತ್ತೆ. ಒಂದು ಒಂದು ವ್ಯೂಹ ಒಂದು ಸೆಟ್ ಆಗುತ್ತೆ. ಆಮೇಲೆ ದಶಾವತಾರಗಳು ಆಡ್ ಮಾಡಿದ್ರೆ 10 ಅದು ಆಡ್ ಮಾಡಿದ್ರೆ ನಿಮ್ಗೆ 22 ಆಗುತ್ತೆ. ಆ 22 ಜೊತೆಯಲ್ಲಿ ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ಪೂಜೆ ಮಾಡೋರು ಆವರಣ ಪೂಜೆ ಎಲ್ಲ ಮಾಡೋರು ಅನಂತ ವಿಶ್ವರೂಪ ಸೇರ್ಸ್ಕೊಳ್ತಾರೆ. ಇದು ಸೇರ್ಸ್ಕೊಂಡ್ರೆ 22+22 ಬರುತ್ತೆ, 24 ಬರುತ್ತೆ. ಸೊ ಈ ಒಂದು 24 ಸೊ ಒಂದೊಂದು ಗ್ರಂಥಿಯಲ್ಲಿನು ಇದು ಒಂದು ನಿಯಮವನ್ನ ಇಟ್ಟುಕೊಂಡು ಭಗವಂತನ ಅನೇಕ ಡಿಫ್ರೆಂಟ್ ವ್ಯೂಹ ರೂಪ ಅದು ಕಾಂಬಿನೇಷನ್ಸ್ ಆ ಒಂದೊಂದು ಗ್ರಂಥಿಯಲ್ಲಿ ಬೇಸಿಕಲಿ ಯು ಜಸ್ಟ್ ಚಾಂಟ್ ದ ನೇಮ್. ಹೇಳ್ತೇನೆ. ಆ ಹೆಸರು ನಮ್ಗೆ ಮಾಡ್ಲಕ್ಕೆ ಬರಲಾಗಿದ್ದನ್ನು ಒಂದೊಂದು ಗ್ರಂಥಿಯನ್ನು ಒಂದೊಂದು ಭಗವಂತನ ಹೆಸರು ಹೇಳಿ, ಲಕ್ಷ್ಮಿ ಹೆಸರು ಗೊತ್ತಿದ್ರೆ ಆ ಲಕ್ಷ್ಮಿ ಸಹಿತವಾಗಿ ಹೇಳಿ, ಇಲ್ಲದ ಲಕ್ಷ್ಮಿ ಸಹಿತ ಲಕ್ಷ್ಮಿ ಸಮೇತ ಆ ಭಗವಂತನ ಹೆಸರು ಹೇಳಿ ಒಂದೊಂದು ಗ್ರಂಥಿಗೇನು ಪೂಜೆ ಮಾಡೋದು. ಪೂಜೆ ಮಾಡೋದು ಅಂದ್ರೆ ಮನಸ್ಸಲ್ಲಿ ಧ್ಯಾನ ಮಾಡೋದು ಅಥವಾ ಒಂದು ಹಳದಿ ಕುಂಕುಮ ಅಕ್ಷತೆ ಒಂದು ಹಾಕೋದು, ಹಾಕಿ ಪೂಜೆ ಮಾಡೋದು. ಸೊ ಹೀಗೆ ಮಾಡಿ ಅದನ್ನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನ ನಾವು ಧಾರಣೆ ಮಾಡಬೇಕು. ಬ್ರಾಹ್ಮಣರ ಹತ್ರ ಬ್ರಾಹ್ಮಣರಿಗೆ ಒಂದು ಕೊಟ್ಟು ನಮ್ಮ ಧಾರಣ ಮಾಡಬೇಕು. ಸೊ ಇದು ಬಂತೆ, ಅವರು ಹೇಳಿದಂತೆ ಇಡೀ ವರ್ಷ ನಾವು ಮಾಡಿದ್ದ ಪೂಜೆಗಳಲ್ಲಿ ದೋಷಗಳು ಏನ್ ಬರುತ್ತೆ, ಏನು ದೋಷ ಪೂಜೆಯಲ್ಲಿ ಬರುವಂತ ಮೇನ್ ದೋಷ ಏನು ಅಂದ್ರೆ, ಒಂದು ನಾನೇ ಮಾಡ್ತಾ ಇದ್ದೀನಿ, ನಾನು ನನ್ನದು ಅಂಬೋದನ್ನ ಇಟ್ಟುಕೊಂಡು ಅಹಂಕರ್ತ ಅಂಬ ಭಾವನೆಯಿಂದ ಮಾಡೋದು ಒಂದು ದೋಷ. ಇನ್ನೊಂದು ಅಲ್ಲಿ ಇರುವನು ನಾರಾಯಣ ಅಂತ ತಿಳ್ಕೊಳ್ಳಂಗೆ ಇತರ ದೇವತೆಗಳನ್ನ ತಿಳ್ಕೊ, ಇದೇ ಮೇನ್ ದೋಷ ಆಗತ್ತೆ. ಇನ್ನು ಏನಾದ್ರು ಮಡಿ ಆಚಾರ ದೋಷ ಅಂದ್ರೆ, ಆ ಪೂಜೆ ಮಾಡುವಾಗ ಶಾಂತ ಪ್ರಶಾಂತ ಮನಸ್ಸಿಂದ ಮಾಡಬೇಕು, ಕೋಪ ಬರಬಾರದು. ಕೋಪ ಬಂದ್ರೆ ಮೈಲಿಗೆ ಯಾವ ವ್ರತದಲ್ಲಿನು. ಸೊ ಇದೆಲ್ಲ ನಮ್ ಕೈಲಿ ಇಲ್ಲ, ಎಲ್ಲವೂ ಆಗತ್ತೆ ಪೂಜೆ ಸಮಯದಲ್ಲಿ ಎಲ್ಲ ಆಗತ್ತೆ. ಸೊ ಇದಕ್ಕೆ ನಮ್ಗೆ ಒಂದು ಪ್ರಾಯಶ್ಚಿತ ರೂಪ ಅಂತಿಲ್ಲ, ಈ ದೋಷ ನಾವು ಮಾಡಿದ ಲೋಪ ದೋಷಗಳು ಹೋಗ್ಬೇಕು ಅಂತ ಅವ್ರು ಹೇಳಿದ್ರು. ಅಬ್ಸಲ್ಯೂಟ್ಲಿ ಕರೆಕ್ಟ್, ದಟ್ ಈಸ್ ದ ಪಾಯಿಂಟ್ ಆಫ್ ದಿಸ್ ಪವಿತ್ರ. ಅದು ಒಂದು. ಇನ್ನೊಂದು, ಯಾವುದೇ ಒಂದು ವ್ರತಗಳು ನಾವು ಆಚರಣೆ, ಬಿಕಾಸ್ ಆ ಕಾಲದಿಂದ ಅನೇಕ ವ್ರತಗಳು ಬಂದಿದೆ ನಮ್ಮ ಸಂಪ್ರದಾಯದಲ್ಲಿ. ನಾವು ವಿ ಹ್ಯಾವ್ ಡ್ರಾಪ್ಡ್ ಮೆನಿ ಥಿಂಗ್ಸ್ ಔಟ್ ಆಫ್ ಮೇಜರ್ಲಿ ಬಿಕಾಸ್ ಆಫ್ ಇಗ್ನರೆನ್ಸ್. ಒಂದು ಜನರೇಷನ್ ಒಂದು ನಾಲ್ಕು ಪೂಜೆಯನ್ನ ಬಿಟ್ಟು ಬಿಟ್ಟು ನೆಕ್ಸ್ಟ್ ಜನರೇಷನ್ ಥಿಂಗ್ಸ್ ಇಟ್ ಇಸ್ ಸಂಪ್ರದಾಯ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ. ಹೀಗೆ ಹೀಗೆ ಬಂದು ನಮ್ಗೆ ವ್ರತಗಳೇ ಕಮ್ಮಿ ಆಗ್ಬಿಟ್ಟಿದೆ ಮನೆ ಮನೆಗಳಲ್ಲಿ. ಸೊ ಎಷ್ಟೋ ಬಿಟ್ಟು ಹೋಗಿದೆ. ಆ ಲೋಪಗಳನ್ನು ಸರಿ ಮಾಡುತ್ತೆ, ಮತ್ತು ಮಾಡ್ಲಾಂಗ್ ಏನೇನು ವ್ರತಗಳನ್ನ ಬಿಟ್ಟಿದ್ದೀವೋ ಆ ಮಾಡ್ಲಾಂಗಿರೋ ವ್ರತದಿಂದ ಮಾಡಿದ್ರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯವೂ ಬರುತ್ತೆ, ದೋಷ ಹೋಗತ್ತ. ಎಲ್ಲಾ ವರ್ಷ ಪೂರ ಮಾಡಿದ ಮಾಡಬೇಕಾದ ವ್ರತದ ಪುಣ್ಯನೂ ಬರುತ್ತೆ ಅಂತ ಆ ವ್ರತದ ಕಥೆಯಲ್ಲೇ ನಾನು ಬರ್ತದು. ಒಂದು ದಿಸ್ ಇಸ್ ಬೇಸಿಕಲಿ ದ ಪವಿತ್ರ ಆರೋಪಣ ಉತ್ಸವ, ಪೂಜೆ ಸಂಸ್ಕಾರ ಎಲ್ಲ ಹೇಳ್ತಾರೆ. ಸೊ ಇದು ನಮ್ಗೆ ಶುಕ್ರವಾರ ದಿವಸವೇ ಬರುತ್ತೆ. ಸೊ ಇದು ಒಂದು. ಇನ್ನೊಂದು ವರಲಕ್ಷ್ಮಿ ಪೂಜೆ. ವರಲಕ್ಷ್ಮಿ ಪೂಜೆ ಲಾಟ್ ಆಫ್ ಪೀಪಲ್ ಹ್ಯಾವ್ ಅ ಮಿಸ್ಕಾನ್ಸೆಪ್ಷನ್. ವರಲಕ್ಷ್ಮಿ ಪೂಜೆ ಮನೆಯಲ್ಲಿ ಸಂಪ್ರದಾಯ ಇದ್ರನ್ನೇ ಮಾಡ್ಬೇಕು, ಎಲ್ಲದ್ರ ಮಾಡಬಾರದು ಹೀಗೆಲ್ಲ ಹೀಗೆಲ್ಲ ಹೇಳ್ತಾರೆ. ದಟ್ ಈಸ್ ನಾಟ್ ರೈಟ್. ಬಿಕಾಸ್ ಇಲ್ಲಿ ನೀವು ಪೂಜೆ ಮಾಡೋದು ಬರೀ ಲಕ್ಷ್ಮಿ ಅಂತ ಅನ್ಕೊಂಡು ಮಾಡಿದ್ರೆ, ಲಕ್ಷ್ಮೀ ಸಹಿತನಾದ ನಾರಾಯಣ ಅಂತ ತಿಳ್ಕೊಳ್ಳಂಗೆ ಬರೀ ಲಕ್ಷ್ಮಿಗೆ ಪೂಜೆ ಮಾಡೋದು, ಲಕ್ಷ್ಮೀ ಲಕ್ಷ್ಮಿ ಆ ಸ್ತೋತ್ರ ಹೇಳೋವಾಗ್ಲೂ ಆ ಗ್ರಂಥಿ ಪೂಜೆ ಮಾಡೋವಾಗ್ಲೂ ಲಕ್ಷ್ಮೀ ಲಕ್ಷ್ಮಿ ಒಂದೇ, ಇಫ್ ಯುವರ್ ಮೈಂಡ್ ಇಸ್ ಓನ್ಲಿ ಗೋಯಿಂಗ್ ಟು ಲಕ್ಷ್ಮಿ ಅಲೋನ್, ಆವಾಗೆ ನಿಯಮಗಳು ಅನೇಕ ನಿಯಮಗಳು ಉಂಟು. ತುಂಬಾ ಲಕ್ಷ್ಮೀ ಪೂಜೆ ತುಂಬಾ ಕ್ಲಿಷ್ಟ ಪೂಜೆ, ಅದಕ್ಕೆ ನಿಯಮಗಳು ಉಂಟು, ಅದಕ್ಕೆ ಸಂಪ್ರದಾಯ ಫ್ಯಾಮಿಲಿ ಪದ್ಧತಿ ಕಲಶ ಸ್ಥಾನ ಏನೇನಲ್ಲ ಉಂಟು. ಅದೇ ಪೂಜೆಯನ್ನ ನೀವು ಲಕ್ಷ್ಮೀನಾರಾಯಣ ಪೂಜೆ ಅಂತ ಇಟ್ಟುಕೊಂಡು ಅಲ್ಲಿ ಏನೇನೋ ನೀವು ಬಳಸ್ತಿರೋ ಲಕ್ಷ್ಮಿಯ ಹೆಸರು ಒಂದೊಂದು ನೀವು ಬಳಸಿದಾಗ ಆ ಲಕ್ಷ್ಮಿಯಲ್ಲಿ ಅದೇ ಹೆಸರಿನಿಂದ ಸ್ತ್ರೀರೂಪನಾದ ನಾರಾಯಣ ಇದ್ದಾನೆ. ಬೇಸಿಕಲಿ ಲಕ್ಷ್ಮಿ ಸಮೇತ, ಲಕ್ಷ್ಮಿಯ ಬಿಟ್ಟು ಲಕ್ಷ್ಮಿ ಹತ್ರ ನಾರಾಯಣ ಅಂತಿಲ್ಲ ಭಾವನೆ, ಲಕ್ಷ್ಮಿ ಒಳಗೆ ನಾರಾಯಣ ಅಂತ ಅನುಸಂಧಾನದಿಂದ ಈ ಪೂಜೆಯನ್ನ ಎಲ್ಲರೂ ಮಾಡಬಹುದು. ಇದಕ್ಕೆ ಆ ಪೂಜೆಗೆ ಹೇಳುವಂತ ಒಂದು ವ್ರತ ಕಥೆಯೇ ಇದೆ. ಈ ವ್ರತ ಕಥೆಯನ್ನ ಹೇಗಿದೆ ಅಂದ್ರೆ, ಅಲ್ಲಿ ಎರಡು ತರದ ಕಥೆಗಳನ್ನ ಹೇಳ್ತಾರೆ ಈ ವ್ರತಕ್ಕೆ ಸಂಬಂಧಪಟ್ಟ ಎರಡು ಕಥೆ. ಕಥೆ ಓದಬೇಕು ಅಂತ ಹೇಳ್ತಾರೆ. ಕಥೆ ಯಾಕೆ ಓದಬೇಕು ಅಂದ್ರೆ, ಅದು ಹಿಂದೆ ಬ್ರಹ್ಮದೇವರೇ ಇಟ್ಟ ನಿಯಮ ಹೇಗೆ ಅಂದ್ರೆ, ಅದು ಹೇಗಿರುತ್ತಂದ್ರೆ, ನೀನು ಪೂಜೆ ಮಾಡಬೇಕು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಒಳ್ಳೇದಾಗತ್ತ ಅಂತ ಒಂದು ಹೇಳ್ಬಿಟ್ಟು ಆಮೇಲೆ ಪುರಾಕಲ್ಪ ಅಂತ ಇದಕ್ಕೆ ಸಂಬಂಧಪಟ್ಟ ಎಲ್ಲಾರು, ಇಸ್ ದೇರ್ ಎನಿ ಪ್ರೂಫ್ ದಟ್ ಸಂಬಡಿ ಹ್ಯಾಸ್ ಡನ್ ಅಂಡ್ ಬೆನಿಫಿಟೆಡ್, ಅದು ಹೇಳ್ಬೇಕು. ಇದು ಮಾಡ್ಲಾಂಗಿದ್ರೆ, ದೇವರನ್ನ ಸ್ಮರಣೆ ಮಾಡ್ಲಾಂಗಿದ್ರೆ, ಅದನಿಂದ ಏನಾರು ಉಲ್ಲಂಘನೆ ಮಾಡಿದ್ರೆ ಅದನಿಂದ ಬರುವಂತ ಪಾಪಗಳು. ಸೊ ಈ ರೀತಿಯಿಂದ ಹೇಳ್ತಾರೆ. ಸೊ ಅದು ಪ್ರಕಾರ ಇದಕ್ಕೆ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಅವಳು ವರಲಕ್ಷ್ಮಿ, ವರ ಶ್ರೇಷ್ಠವಾದ ಲಕ್ಷ್ಮಿ. ಆ ವರಲಕ್ಷ್ಮಿಯಲ್ಲಿ ಶ್ರೇಷ್ಠನಾದಂತ ವರ ಶ್ರೇಷ್ಠನಾದ ಲಕ್ಷ್ಮಿಯಾಗ, ಲಕ್ಷ್ಮಿಯಂದ್ರ ಲಕ್ಷತೆಯ ಸ್ನಿಗ್ಧ ದೃಷ್ಟಿಯ ಅಂತ, ನಮ್ಮ ಮೇಲೆ ಒಂದು ತಾಯಿ ಹೇಗೆ ದೃಷ್ಟಿ ಹಾಕಿ ಇಟ್ಟಿರ್ತಾಳೋ ಅದೇ ರೀತಿಯಿಂದ ಭಗವಂತ ನಮ್ಮ ಮೇಲೆ ಯಾವ ಎಷ್ಟೋ ಒಂದು ಅರಳಿನ ಕಣ್ಣಿನಿಂದ ನೋಡ್ತಾ ಇರ್ತಾನಂತ ನಮ್ಮಲ್ಲಿ. ಸೊ ಆದ ಕಾರಣದಿಂದ ಅವನೇ ವರಲಕ್ಷ್ಮಿ ಆಗ್ತಾನೆ, ಆ ಲಕ್ಷ್ಮಿ ಒಂದು ಪ್ರತಿಮಾ ಸ್ಥಾನಿ ಆಗ್ತಾರೆ. ಯಾವತ್ತೂ ಇದನ್ನ ಒಂದು ಉಪನಿಷತ್ತುಗಳಲ್ಲಿ ಇದು ರಹಸ್ಯ ಅಂತ ಹೇಳ್ತಾರೆ. ಆಯತನಂ ಪ್ರತಿಷ್ಠ ರಹಸ್ಯ ನಾಮ, ಆಮೇಲೆ ಪ್ರವೃತ್ತಿ ರಹಸ್ಯ ಅಂಡ್ ಪ್ರವೃತ್ತಿ ನಾಮ ಅಂತ ನಾಲ್ಕು ಹೇಳ್ತಾರೆ. ಸೊ ಆಯತನಂ ಅಂತ ಹೇಳ್ತಾರೆ ಫಸ್ಟ್. ಆಯತನಂ ಯಾರು ಈ ಪೂಜೆಗೆ ಆಯತನ ಅಂದ್ರೆ ಇಟ್ ಈಸ್ ಬೇಸಿಕಲಿ ಆ ಒಂದು ಮಂಟಪ ತರ. ಒಂದು ದೇವರನ್ನ ಇಡಬೇಕಂದ್ರೆ ಅದಕ್ಕೆ ಮಂಟಪ ಬೇಕು. ಆ ಮಂಟಪ ಚಿಂತನೆ ಮಾಡುವಾಗ ಎಷ್ಟೋ ಪ್ರೊಸೀಜರ್ಸ್ ಇದೆ. ನಮ್ಗೆ ಕ್ವಿಕ್ ಆಗಿ ಆಗ್ಬೇಕಂದ್ರೆ ಮಂಟಪವನ್ನ ಆರ್ ಎನಿ ಬೇಸ್ ಯು ಕೀಪ್ ದೇವರನ್ನ ಪೂಜೆ ಮಾಡುವಾಗ ಆ ಬೇಸ್ ನ ಇಟ್ಕೊಳ್ಳುವಾಗ ಆಯತನ ಅಂತ, ಆಯತನ ಅಂದ್ರೆ ಅದು ಇರುವುದಕ್ಕೆ ಇರುವಂತ ನೆಲೆ. ನೆಲೆಯೂ ಭಗವಂತನೇ ಇದ್ರು ಆ ಭಗವಂತನ ಹೊತ್ತಿರುವಂತ ವಾಯುದೇವರೇ ಎಲ್ಲ ಕಡೆನೂ ನಮಗೆ ಆಯತನ ಆಗ್ತಾರೆ. ಆಯತನ ಆದ ಮೇಲೆ ಆಯತನ, ಆಮೇಲೆ ಪ್ರತಿಷ್ಠ. ಆ ಪ್ರತಿಷ್ಠ ಅಂದ್ರೆ ಅಲ್ಲಿ ಇರುವಂತ ವಿಗ್ರಹ ಏನೋ ಒಂದು ಇಡ್ತೀವಲ್ಲ, ಆ ವಿಗ್ರಹ ಮೋಸ್ಟ್ಲಿ ನಮ್ಗೆ ಪಾರ್ಥಿವ ಅಂಶದಿಂದಲೇ ಆಗಿರುತ್ತೆ, ಈ ಮೂಲ ಪ್ರಕೃತಿ ಅಂಶಗಳಿಂದೇ ಆಗಿರುತ್ತೆ. ಅಲ್ಲಿ ಆ ಒಂದು ಜಡ ವಿಗ್ರಹದಲ್ಲಿ ಲಕ್ಷ್ಮಿಯೇ ಇರ್ತಾಳೆ. ಸೊ ಪ್ರತಿಮಾ ಭಗವಂತನಿಗೆ ಸಾಕ್ಷಾತ್ ಪ್ರತಿಮಾಭೂತನಾದವಳು ಲಕ್ಷ್ಮಿಯೇ ಇದ್ದಾಳೆ ಅಂತ ತಿಳ್ಕೋಬೇಕು. ಆಮೇಲೆ ಅಲ್ಲಿ ಅವಳಲ್ಲಿ ಇರುವಂತ ಭಗವಂತ, ಇಲ್ಲಿ ಈ ಪೂಜೆಯಲ್ಲಿ ವರ ಲಕ್ಷ್ಮಿ, ಆ ಲಕ್ಷ್ಮಿ ಸ್ವರೂಪನಾಗಿ ಅಂದ್ರೆ ಶ್ರೇಷ್ಠನಾದ ಭಗವಂತ ವರಗಳನ್ನ ಕೊಡ್ತಾನೆ, ಅದನ್ನು ಇಟ್ಕೋಬಹುದು. ಶ್ರೇಷ್ಠನಾದಂತ ಭಗವಂತ ವರ ಮಹಾಲಕ್ಷ್ಮಿ, ಇಲ್ಲಿ ವರಲಕ್ಷ್ಮಿ ಅಂತ ಇವೆ, ವರ ಮಹಾಲಕ್ಷ್ಮಿ ಅಂತಾನೆ ಹೇಳ್ತಾರೆ. ವರ ಮಹಾಲಕ್ಷ್ಮಿ ದೊಡ್ಡ ಲಕ್ಷ್ಮಿಗೆ ಲಕ್ಷ್ಮಿಗೆ ಆ ತಾಕತ್ತು ಕೊಟ್ಟು ನಮ್ಮ ಮೇಲೆ ಲಕ್ಷ್ಮಿ ದ್ವಾರ ದೃಷ್ಟಿಯನ್ನ ಇಟ್ಟುಕೊಂಡಿರುವಂತ ಅವನೇ ವರ ಮಹಾಲಕ್ಷ್ಮಿ. ಅವನೇ ರಹಸ್ಯ ನಾಮನು ಆಗತ್ತಾನ, ವರ ಶ್ರೇಷ್ಠನಾದವನು ಅಂತ ಕರೆಸಲ್ಪಡುವಂತ ಆ ನಾರಾಯಣನೇ ಅದು ರಹಸ್ಯ ನಾಮ ಆಗತ್ತೆ. ಏನು ಆಮೇಲೆ ಬಂದು ಪ್ರವೃತ್ತಿ ಅಂದ್ರೆ ಅವನು ಇದು ಏನ್ ಮಾಡ್ತಾ ಇದ್ದಾನೆ, ಇಷ್ಟು ಪೂಜೆ ನಾವು ಮಾಡ್ತೀವಲ್ಲ ಏನು ಮಾಡ್ತಾ ಇದ್ದಾನೆ ಇವನು ಅಂದ್ರೆ ನಮಗೆ ಬೇಕಾದ ಈ ಇಲ್ಲಿ ಇಷ್ಟು ಸಂಸಾರಕ್ಕೆ ಅವನು ನಮಗೆ ತಂದಿದ್ದಾನೆ, ಈ ಪೂಜೆ ಮೂಲಕವಾಗಿ ನಮಗೆ ಸಂಪತ್ತನ್ನು ಕೊಡ್ತಾನಂತೀವಿ. ಸಂಪತ್ತು ಅಂದ್ರೆ ಇಲ್ಲಿ ಲೌಕಿಕಕ್ಕೆ ನಮ್ಗೆ ಬೇಕಾದ ಸಂಪತ್ತು ಕೊಟ್ಟೇ ಕೊಡ್ತಾನ ಅವನಿಗೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟೇ ಕೊಡ್ತಾನ ಅವನು. ಅದು ಮಾತ್ರ ಇಲ್ಲ, ಸಾಧನ ಸಂಪತ್ತುಗಳನ್ನ, ಸಾಧನೆಗೆ ಬೇಕಾದ ಸಂಪತ್ತು, ದೇವಿ ಸಂಪತ್ತು ಅಂತ ಹೇಳ್ತಾರೆ. ಈ ದೇವಿಯನ್ನು ಪೂಜೆ ಮಾಡ್ತಾ ಇದ್ದೀವಿ, ಸೊ ದೇವಿ ಸಂಪತ್ತು ಶ್ರೇಷ್ಠವಾದ ಸಂಪತ್ತು ಸಿಕ್ಕತ್ತೆ. ಈ ಭಾವನೆಯಿಂದ ನಾವು ಯಾರು ಬೇಕಾದ್ರೆ ಈ ಪೂಜೆ ಮಾಡಬಹುದು. ಇದಕ್ಕೆ ಕಥೆ ಏನ್ ಹೇಳ್ತಾ ಇರುತ್ತೆ, ಈ ತರ ಪೂಜೆ ಮಾಡಬೇಕು, ಎಲ್ಲ ಒಳ್ಳೇದಾಗತ್ತೆ, ಸಾಧನ ಸಂಪತ್ತು ಸಿಕ್ಕತ್ತೆ. ಯಾರನ್ನಾರು ಮಾಡಿದ್ದಾರಾ ಅಂತ ಒಂದು ಕ್ವಶನ್ ಬಂದಾಗ ಮಾಡಿದ್ದಾರ ಅಂತ ಒಂದು ಕತೆ ಹೇಳ್ತಾರೆ. ಸೊ ಅದಕ್ಕೆ ನಾವು ಆ ಕತೆ ಹೋಗ್ತೀವಿ. ಏನು ಕತೆ ಅಂದ್ರೆ ಅಲ್ಲಿ ಒಂದು 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 ವಿದರ್ಭ ದೇಶ ಇರುತ್ತೆ. ಆ ವಿದರ್ಭ ದೇಶದಲ್ಲಿ ಒಂದು ಹುಡುಗಿ ಇರ್ತಾಳೆ, ಚಾರುಮತಿ ಅಂತ ಹೆಸರು. ಆ ಹುಡುಗಿ ಒಂದು ಹೆಂಗಸು ಇರ್ತಾಳೆ, ಒಂದು ಎಲ್ಲವೂ ಚಂದಾಗೆ ಪಾಂತವಾಗಿ ಮಾಡಿಕೊಂಡು ಸಾಧನೆ ಮಾಡ್ತಾ ಇರುವಂತ ಒಂದು ಹೆಂಗಸು. ಅವಳು ಬಂದು ಒಂದ್ ದಿವಸ ಅವಳಿಗೆ ಕನಸಿನಲ್ಲಿ ನೋಡಿ, ಅವಳ ಮನೆ ಸಂಪ್ರದಾಯ ಅದೆಲ್ಲ ಒಂದು ಇದ್ದೇ ಇಲ್ಲ ನೋಡಿ. ಅವಳು ಬಂದು ಅವಳು ಮಲ್ಕೊಂಡಿರುವಾಗ ಬೆಳಿಗ್ಗಾದ ಜಾಮದಲ್ಲಿ ಅವಳಿಗೆ ಸಮಟೈಮ್ಸ್ ಹೇಳ್ತಾರೆ ಮಾರ್ನಿಂಗ್ ಬೆಳಿಗ್ಗೆ, ನಾಟ್ ಇನ್ ದ ನೈಟ್, ಫಸ್ಟ್ ಹಾಫ್ ಅಲ್ಲಿ ಬರೋದಿಲ್ಲ, ಬೆಳಿಗ್ಗೆ. ಯು ಜಸ್ಟ್ ನಮ್ಗೆ ನಿದ್ರಾ ಅಂದ್ರೆ ಫಸ್ಟ್ ಯು ಹ್ಯಾವ್ ಗೋಯಿಂಗ್ ಟು ಸ್ವಪ್ನಾವಸ್ಥ, ಸ್ವಪ್ನ ಆದ್ಮೇಲೆ ಸುಷುಪ್ತಿ ಡೀಪ್ ಸ್ಲೀಪ್ ಆಗುತ್ತೆ, ಡೀಪ್ ಸ್ಲೀಪ್ ಆದ ಮೇಲೆ ದೆನ್ ಯು ವಿಲ್ ಗೆಟ್ ಬ್ಯಾಕ್ ಇನ್ ಟು ಸ್ವಪ್ನಾವಸ್ಥ. ಆ ಸ್ವಪ್ನ ಅವಸ್ಥದಲ್ಲಿ ಸ್ವಪ್ನ ಸೂಚಕಗಳು ಅಂತ ಉಂಟು. ಈ ಸ್ವಪ್ನ ಸೂಚಕಗಳು ನಮ್ಗೆ ಏನಾದ್ರು ಬಂದ್ರೆ ಅದನ್ನ ನಾವು ಯಾರಿಗೆ ಹೇಳ್ಬೇಕು ಅವ್ರಿಗೆ ಮಾತ್ರನೇ ಹೇಳ್ಬೇಕು, ಎಲ್ಲರ ಹತ್ರ ಹೇಳ್ಬಾರ್ದು. ಯಾರಿಗೆ ಗೊತ್ತಿದೆಯೋ ಅವ್ರ ಹತ್ರ, ನಮ್ ಗುರುಗಳ ಹತ್ರ ಹೇಳ್ಕೋಬೇಕಂತೆ. ಸೊ ಆ ಸ್ವಪ್ನ ಸೂಚಕ ಇವಳಿಗೆ ಏನಾಗತ್ತೆ ಅಂತ, ಎಲ್ಲಾ ಟೈಮ್ ಅದು ಆಗ್ಬೇಕು ಅಂತಿಲ್ಲ, ಇವಳಿಗೆ ಇದಾಗಿದೆ. ಇವಳಿಗೆ ಏನ್ ಹೇಳಿದ್ದಾಳಂದ್ರೆ ಆ ವರಮಹಾಲಕ್ಷ್ಮಿಯೇ ಅವಳು ಕನಸಲ್ಲಿ ಬಂದು ಹೇಳ್ತಾಳಂತ, ನೋಡಮ್ಮ ನೀನ್ ಇಷ್ಟು ಚಂದಾಗ ಪೂಜೆ ಅದೆಲ್ಲ ಮಾಡಿ ಇಷ್ಟು ಪಾಂತವಾಗಿ ಎಲ್ಲ ಮಾಡಿದ್ದಿ, ನೀನು ಈ ಪೂಜೆಯನ್ನ ಈ ಶ್ರಾವಣ ಮಾಸದಲ್ಲಿ ಈ ಶುಕ್ಲ ಪಕ್ಷದಲ್ಲಿ, ಆ ಶುಕ್ಲ ಪಕ್ಷದಲ್ಲಿ ಯಾವ ಶುಕ್ರವಾರದಲ್ಲಿ ಮಾಡಬೇಕು ಅಂದ್ರೆ ಯಾವ ಶುಕ್ರವಾರ ಪೌರ್ಣಮಿಗೆ ಹತ್ತಿರ ಸಮೀಪದಲ್ಲಿ ಇದೆಯೋ ಅಂತ. ಅದು ಯಾವಾಗ್ಲೂ ಹೇಳ್ತಾರೆ ಯೂಶಲಿ 10th ಡೇ ಇಸ್ ಕಾಂತಿ, ಆ ಚಂದ್ರನ ಕಲೆ ಒಂದೊಂದು ದಿವಸ ಒಂದೊಂದು ಕಲೆ ಇರುತ್ತೆ. ಆ ಒಂದು ಎಂಟನೇ ದಿವಸದಿಂದ ಶುರು ಆಗುತ್ತೆ, ಎಂಟನೇ ದಿವಸದಿಂದ 8, 9, 10, 10, 10 ದಿವಸ ಕಾಂತಿ ಎಂಬ ಹೆಸರಿನಿಂದ ಇರುತ್ತೆ. ಸೊ ಫ್ರಮ್ ದಟ್ ಟು 8 ಬರುತ್ತೆ ನೋಡಿ, ದಟ್ಸ್ ಕನ್ಸಿಡರ್ಡ್ ಅಷ್ಟಮಿ ಶುಕ್ಲ ಪಕ್ಷದಿಂದ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ, ಅಷ್ಟು ತನಕ ಅಲ್ಲಿ ಚಂದ್ರ ತುಂಬಾ ಅನುಕೂಲವಾಗಿರ್ತಾನಂತ, ಚಂದ್ರನ ಬಲನು ಇರತ್ತಂತ ನಮ್ಗೆ. ಸೊ ಅಲ್ಲಿ ಪೌರ್ಣಮಿಗೆ, ಸೊ ಬೇಸಿಕಲಿ ಇಟ್ ಕಮ್ಸ್ ಟು ಪೌರ್ಣಮಿಗೆ ಅತೀ ಸಮೀಪದಲ್ಲಿ ಇರುವಂತ ಆ ಒಂದು ಶುಕ್ರವಾರ ದಿವಸ ಈ ಪೂಜೆಯನ್ನ ಈ ವಿಧಾನದಿಂದ ನೀನು ಮಾಡು, ನಿನಗೆ ಎಲ್ಲ ಸಾಧನ ಸಂಪತ್ತುಗಳು, ದಟ್ ಈಸ್ ಟು ಪ್ರೊಸೀಡ್ ಫರ್ದರ್ ಇನ್ ಯರ್ ಸಾಧನೆ, ಏನ್ ಬೇಕೋ ಸಿಕ್ಕತ್ತ ಅಂತ ಹೇಳ್ತಾರೆ. ಸೊ ಅವಳು ಮಾಡಿದಳು, ಬೆಳಿಗ್ಗೆ ಎದ್ದ ಕೂಡಲೆ ಅದಾಯ್ತು, ಅವಳಿಗೆ ಏನೇನು ದೇವರು ಕೊಟ್ಟ ಸಂಪತ್ತನ್ನು ಇಟ್ಟುಕೊಂಡು ಚೆನ್ನಾಗಿ ಪೂಜೆ ಮಾಡಿ ಚೆನ್ನಾಗಿದ್ರು, ಅದು ಒಂದು ಕತೆ. ಇದು ಒಂದು ಕತೆ. ಇನ್ನೊಂದು ಹೇಳ್ತಾರೆ ಕತೆ ಎರಡು ರೀತಿಯಿಂದ, ಒಂದು ಪೋಷಕವಾಗಿ ಇರೋದು, ಇದು ಮಾಡ್ಲಂಗೆ ತಿರಸ್ಕಾರ ಮಾಡಿದ್ರೆ, ಲಕ್ಷ್ಮಿಯನ್ನ ತಿರಸ್ಕಾರ ಮಾಡಿದ್ರೆ ಏನಾಗುತ್ತೆ, ಇಫ್ ಯು ಆರ್ ಇಂಡಿಫರೆಂಟ್ ಟು ಲಕ್ಷ್ಮಿ ನಾರಾಯಣ. ಅಲ್ಲಿ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಮಾತ್ರ ಅಲ್ಲ, ಲಕ್ಷ್ಮಿ ಜೊತೆಯಲ್ಲಿ ನಾರಾಯಣನ್ಗೆ ಅವಮಾನ ಮಾಡಿದ್ರೆ, ನಾರಾಯಣನ ಬಿಟ್ಟು ಲಕ್ಷ್ಮಿಯನ್ನ ಹಿಡ್ಕೊಂಡ್ರೆ ಲಕ್ಷ್ಮಿ ನಮಗೆ ಒಳ್ಳೇದು ಮಾಡೋದಿಲ್ಲ, ದುಡ್ಡು ಕಾಸು ಬರಬಹುದು ಅದು ಒಳ್ಳೇದಕ್ಕಾಗೋದಿಲ್ಲ. ಸೊ ಇಲ್ಲಿ ಏನಾಗತ್ತ, ಅದಕ್ಕೆ ಒಂದು ಕತೆ ಹೇಳ್ತಾರೆ. ಆ ಕತೆ ಹೇಗಿದೆ ಅಂದ್ರೆ, ಒಂದು ಒಂದು ರಾಜ ಇರ್ತಾನೆ, ಅದೇ ವಿದರ್ಭ ದೇಶದಲ್ಲಿ ಒಂದು ರಾಜ ಇರ್ತಾನೆ. ಆ ರಾಜನಿಗೆ ಒಂದು ಹೆಂಡತಿ ಇರ್ತಾಳೆ, ಅವಳಿಗೆ ಮಕ್ಕಳಾಗಿಲ್ಲ ಅಂತ ಇನ್ನೊಬ್ಳನ್ನ ಮದುವೆ ಮಾಡ್ಕೊಳ್ತಾನೆ. ಈ ಯಾವಾಗ್ಲೂ ಈ ಕಥೆಯಲ್ಲಿ ಬರೋ ತರ ಈ ಎರಡನೇ ಅವಳು ಯಾವಾಗ್ಲೂ ಶಿ ಇಸ್ ನಾಟ್ ಗುಡ್ ಇರ್ತಾಳೆ, ಒಂದು ಅಹಂಕಾರದಿಂದ ಇರ್ತಾಳೆ, ಅರ್ಥಮದದಿಂದ ಅನ್ನಮದ ಅರ್ಥಮದ ಇದರಿಂದ ಅವಳು ಇರ್ತಾಳೆ. ಇವನು ಏನ್ ಮಾಡ್ತಾನೆ, ಈ ರಾಜ ಬಂದು, ರಾಜ ಒಳ್ಳೆ ರಾಜ, ಆ ಪ್ರಜೆಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವನು ಏನ್ ಮಾಡ್ತಾನ, ಒಂದು ಶಿಕಾರಿಗೆ ಹೋಗ್ತಾನೆ, ಬೇಟೆಗೆ ಹೋಗ್ತಾನೆ. ಬೇಟೆಗೆ ಹೋಗುವಾಗ ಒಂದು ಹಂದಿನೋ ಒಂದು ವೈಲ್ಡ್ ಅನಿಮಲ್ ಏನೋ ಇರುತ್ತೆ, ಅದನ್ನ ಹುಡುಕೋ ಅದನ್ನ ಸಂಹಾರ ಮಾಡ್ಬೇಕು ಅಂತ ಹೋಗಿ ಹೋಗಿ ಅವನ ಸಂಹಾರ ಮಾಡ್ತಾನ. ಬಟ್ ಏನಾಗತ್ತೆ ಅಂದ್ರೆ, ಆ ಹಂದಿಯಲ್ಲಿ ಒಂದು ಶಾಪದಿಂದ ಒಂದು ಹೌದು ಗಂಧರ್ವನೇ ಇರ್ತಾನ. ಇವರು ಆ ಹಂದಿಯನ್ನ ಕೊಂದಿದಾಗ ಅದನಿಂದ ಇವನು ಏನಾಗ್ತಾನಂದ್ರೆ ಅವನಿಗೆ ಶಾಪದಿಂದ ವಿಮೋಚನ ಆಗತ್ತೆ. ಅವನು ಹೇಳ್ತಾನೆ, ಅಪ್ಪ ನನ್ಗೆ ನಿನ್ನ ದ್ವಾರ ನನ್ಗೆ ಇದು ಶಾಪ ವಿಮೋಚನ ಆಗತ್ತೆ, ನಿಮ್ಗೊಂದು ರಹಸ್ಯವನ್ನು ಹೇಳ್ತೀನಿ. ಈ ವರ ಮಹಾಲಕ್ಷ್ಮಿ ಎಂಬ ಒಂದು ನಾರಾಯಣನ ಪೂಜೆ, ಲಕ್ಷ್ಮೀ ನಾರಾಯಣ ಪೂಜೆಯನ್ನ ನೀನು ಮಾಡು, ತಕ್ಷಣ ಮಾಡು, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಯಾವಾಗ ಮಾಡ್ಬೇಕು ಅಂದ್ರೆ ಈ ತರ ಹುಣ್ಣಿಮೆ ದಿವಸ ಅದೆಲ್ಲ ಹೇಳ್ತಾನೆ. ಸೊ ತಕ್ಷಣ ರಾಜ ಏನ್ ಮಾಡ್ತಾನಂದ್ರೆ, ಹುಣ್ಣಿಮೆ ಸಮೀಪವಾಗಿರುವಂತ ಶುಕ್ರವಾರ ಆವತ್ತೇ ಇರುತ್ತೆ ಏನೋ ಅರೌಂಡ್ ದಟ್ ಟೈಮ್, ತುಂಬಾ ದಿವಸ ಆಗಿರುತ್ತೆ ಇವನು ಶಿಕಾರಿಗೆ ಹೊರಟು, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅಲ್ಲೇ ಪೂಜೆ ಮಾಡ್ತಾರೆ. ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಒಂದು ಇದಕ್ಕೇನು ಗ್ರಂಥಿ ಪೂಜೆ ಉಂಟು, ತೋರ ಕಟ್ಕೊಳ್ಳೋದು, ತೋರ ಇಟ್ಟು ತೋರದಲ್ಲಿ ಲಕ್ಷ್ಮೀ ನಾರಾಯಣನ ವಿಶೇಷವಾಗಿ ನಾರಾಯಣನ ಸ್ಮರಣೆ ಮಾಡಿ, ಲಕ್ಷ್ಮೀ ಸಹಿತವಾದ ನಾರಾಯಣನ ಸ್ಮರಣೆ ಮಾಡಿ ಆ ತೋರಕ್ಕೇನು ಪೂಜೆ ಮಾಡಿ, ಗ್ರಂಥಿ ಪೂಜೆಗೂ ಮಾಡಿ, ಒಂದೊಂದು ಗ್ರಂಥಿಗೂ ಪೂಜೆ ಮಾಡ್ಬೇಕು. ಈ ಗ್ರಂಥಿ ಪೂಜೆಯಲ್ಲಿ ಏನಾಗಿದೆ ಅಂದ್ರೆ, 9 ಅಂತೂ ಕೆಲವು ಕಡೆ ಇದೆ, ಬಟ್ ಈ ಸಂಪ ಶುಕ್ರವಾರ ಈ ಶ್ರಾವಣ ಶುಕ್ರವಾರ ಪೂಜೆಗೆ 12 ಬಳಸ್ತಾರೆ, ಅದಕ್ಕೆ ಸ್ವಲ್ಪ ವೇರಿಯೇಷನ್ 9 or 12 ವೇರಿಯೇಷನ್ ಇದೆ. ಸೊ ನಿಮ್ಗೆ ನಿಮ್ಮ ಮನೆ ಸಂಪ್ರದಾಯ ಅಲ್ಲಿ ಬಂದೇ ಬರುತ್ತೆ. ಸೊ 9 or 12 ಇಟ್ಕೊಳ್ಳಿ, ಇದನ್ನ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡಿ ಅದನ್ನ ಅವನು ಹಾಕೊಳ್ತಾನೆ, ಹಾಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಈ ರಾಣಿ ಇದ್ದಾಳಲ್ಲ ಎರಡನೇ ಅವಳು, ಇವಳು ನೋಡ್ತಾಳೆ ಅವನ ಕೈಯಲ್ಲಿ ಒಂದು ತೋರ ಇರುತ್ತೆ, ಇವಳಿಗೇನು ಕೊಡ್ತಾನೋ ಏನೋ ಗೊತ್ತಿಲ್ಲ. ಇವಳು ಏನ್ ಅನ್ಕೊಳ್ತಾಳೆ, ಇವಳ ಮನಸ್ಸು ಯಾವಾಗ್ಲೂ ದುರ್ಬುದ್ಧಿಯಲ್ಲೇ ಇರುತ್ತೆ, ಯಾವತ್ತು ತನ್ನ ಗಂಡ ತನ್ನ ವಶದಲ್ಲಿ ಇರಬೇಕು, ಎಲ್ಲಿ ಇತರ ಹೆಂಡಂದರೆಲ್ಲ ಅವನ್ನ ವಶೀಕರಣ ಮಾಡ್ಬಿಡ್ತಾರೋ ಎಂಬ ಭಯ ಇರುತ್ತೆ. ಫಸ್ಟ್ ಒಬ್ಳು ಇದ್ದಾಳಲ್ಲ ಒಳ್ಳೆ ಅವಳು, ಅವಳು ಅನ್ಕೊಂಡಿದ್ದಾಳೆ ಈ ಇವಳು ಪೂಜಾ ಪುನಸ್ಕಾರ ಏನೇನೋನೆಲ್ಲ ಮಾಡ್ತಾ ಇದ್ದಾಳಲ್ಲ, ಇವಳು ಏನೋ ಒಂದು ಮಾಡಿ ವಶೀಕರ ಮಾಡ್ಲಕ್ಕೆ ತನ್ನ ಗಂಡನಿಗೆ ಹೀಗೆ ಕಟ್ಟಿದ್ದಾಳೆ ಅಂತ ಅನ್ಕೊಂಡು ಅದನ್ನ ಕಿತ್ತು ಅಲಕ್ಷೆ ಒಂದು ಕೇಳಲಂಗೆ, ಒಂದು ಏನು ಹ್ಯಾಗೆ ಯಾವ ವ್ರತ ಯಾನಿ, ಶಿ ನೆವರ್ ಫೈಂಡ್ಸ್ ಔಟ್ ಎನಿ ಡೀಟೇಲ್ಸ್, ಅದನ್ನ ಹೆಜ್ಜೆ ಹಾಕ್ಬಿಡ್ತಾಳ, ತಿರಸ್ಕಾರ ಉಲ್ಲಂಘನ ಮಾಡ್ಬಿಡ್ತಾಳೆ. ಆದ ಕಾರಣದಿಂದ ಅವಳಿಗೇನೊಂದು ಕತೆಲೆ ಬರುತ್ತ, ಅವಳಿಗೇನು ಅದು ಹಂದಿ ಮುಖ ಬಂದ್ಬಿಡತ್ತ, ಅವಳಿಗೆ ಏನು ಒಳ್ಳೇದಾಗೋದಿಲ್ಲ ಅಂತ ಹೇಳ್ತಾರೆ. ಇವಳು ಏನ್ ಮಾಡ್ತಾಳದು, ಇವಳು ಆ ಒಂದು ದ್ವಾರವನ್ನ ದೂರ ಹಾಕಿದ್ಲಲ್ಲ, ತಕ್ಷಣ ಈ ಹೆಂಗಸರಿಗೆ ಇದೆಲ್ಲ ಗೊತ್ತು, ಫಸ್ಟ್ ಹೆಂಡತಿಗೆ ಇದೆಲ್ಲ ಗೊತ್ತು, ಅದನ್ನ ತಕ್ಕೊಂಡು ತಾನು ಅದನ್ನ ಜೋಪಾನವಾಗಿ ಇಟ್ಕೊಂಡು ತಾನು ಅದನ್ನ ಧರಿಸಿ ಆ ಲಕ್ಷ್ಮೀ ದೇವಿಯನ್ನ ನಮಸ್ಕಾರ ಮಾಡ್ತಾಳ, ಅವಳು ಲಕ್ಷ್ಮೀನಾರಾಯಣನ ನಮಸ್ಕಾರ ಮಾಡ್ತಾಳ. ಅವಳಿಗೆ ಏನಾಗತ್ತಂದ್ರೆ ಆ ಗಂಡನಿಗೆ ಸಂತೋಷ ಆಗತ್ತೆ, ಇವಳೆ ಮಕ್ಕಳು ಆಗ್ತಾರೆ, ಎಲ್ಲ ಚಂದಾಗ ಸುಗಮವಾಗತ್ತೆ. ಇದು ಹೌ ದ ಸ್ಟೋರಿ ಗೋಸ್. ಸೊ ಬೇಸಿಕಲಿ ನಾರಾಯಣನ ಲಕ್ಷ್ಮಿಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲಾ ಸಾಧನ ಸಂಪತ್ತು ಸಿಕ್ಕತ್ತ ಅಂಬೋದು ಇಸ್ ದ ತಾತ್ಪರ್ಯ. ಬಿಕಾಸ್ ಆಫ್ ದಿಸ್ ಈ ಕತೆ ಏನ್ ನೋಡಿದ್ರು ನೋಡಿ, ಅವ್ರ ಫ್ಯಾಮಿಲಿ ನಮ್ಮ ವಂಶದಲ್ಲಿ ಇರುವಂತ ಪೂಜೆ ಅಂತ ಯಾರು ಮಾಡಿಲ್ಲ ನೋಡಿ. ಅವರಿಗೆ ರಾಜನಿಗೆ ಒಂದು ಗಂಧರ್ವ ಬಂದು ಹೇಳಿದ, ಈ ಹೆಂಗಸಿಗೆ ಕನಸು ಬಿತ್ತು. ಸೊ ಹೀಗೆ ಅವರು ಪೂಜೆಯನ್ನ ಶುರು ಮಾಡಿದ್ರು. ನಮ್ಗೆ ಈ ಕಾಲದಲ್ಲಿ ನಮ್ಗೆ ಕನಸು ಬೀಳೋದಿಲ್ಲ, ಗಂಧರ್ವನು ಬರೋದಿಲ್ಲ. ಸೊ ಇದು ಕತೆ ಕೇಳಿದ್ದೀವಿ, ದೇವರ ಪೂಜೆ, ದೇವರ ಪೂಜೆಯನ್ನ ಲಕ್ಷ್ಮೀನಾರಾಯಣರ ಪೂಜೆ ಅಂತ ಅದು ಬಂದು ಪ್ರಾಣ ದೇವರಲ್ಲಿ ಇಟ್ಟು ನಾವು ಮಾಡಿದ್ರ ದಾಸರೇ ಮಾತು ಕೊಟ್ಟಿದ್ದಾರೆ, ಈ ನವಗ್ರಹಗಳು ಏನೇನು ಗ್ರಹಗಳು ಇದಿರುತ್ತೋ ಎಲ್ಲವೂ ಅನುಕೂಲ ಮಾಡ್ತಾರ ಹೊರ್ತು ಪ್ರತಿಕೂಲ ನಮ್ಗೆ ಒಂದು ಕೇಡನ್ನ ಎಂದೆಂದೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಒಂದು ಪೂಜೆ ತುಂಬಾ ವಿಸ್ತಾರವಾಗಿದೆ, ವಿಸ್ತಾರ ಮಾಡ್ಲಿಕ್ಕೆ ಈ ಕಾಲದಲ್ಲಿ ಟೈಮ್ ಇರುತ್ತೋ ಇಲ್ಲವೋ ಅದಕ್ಕೆ ಒಂದು ಕ್ವಿಕ್ ಪ್ರೊಸೀಜರ್ ಆಲ್ವೇಸ್ ದೇರ್. ನಿಮ್ಗೆ ಕಲಸ ಇಡ್ಲಿಕ್ಕೆ ನಿಮ್ಮ ಮನೇಲಿ ಒಂದು ಏನಾರ ಅಬ್ಜೆಕ್ಷನ್ ಆ ತರ ಇದ್ರೆ ಬರೀ ಲಕ್ಷ್ಮಿ ಪಟ ಲಕ್ಷ್ಮಿ ಒಂದು ಫೋಟೋನೋ ಲಕ್ಷ್ಮಿ ಒಂದು ವಿಗ್ರಹವೋ ಏನೋ ಒಂದು ಇಟ್ಟುಕೊಂಡು ಈ ವಿಷಯವನ್ನ ತಿಳ್ಕೊಂಡು ಆ ಒಂದು ನೀರ್ ಇಟ್ಟುಕೊಳ್ಳಿ, ನೀರು ಅಕ್ಷತೆ ಇಟ್ಟುಕೊಳ್ಳಿ. ನೀರಲ್ಲಿ ಎಲ್ಲಾ ದೇವತೆಗಳು ಇದ್ದಾರೆ ಎಂಬುದೇ ನಮ್ಮ ಅನುಸಂಧಾನ. ಅಕ್ಷತೆ ಯಾವತ್ತೂ ನಮ್ಗೆ ಒಂದು ಕ್ಷತೆ ಇಲ್ಲಂಗೆ ಮಾಡುವಂತದ್ದು ಅಕ್ಷತೆ. ಅದ್ ಎರಡು ಇಟ್ಟುಕೊಂಡು ಇನ್ನೊಂದು ಪ್ಯಾಲೆ ಒಂದು ಇಟ್ಟುಕೊಂಡು ಒಂದೊಂದು ದೇವರಿಗೆ ಇದು ಕೊಡ್ತಾ ಇದ್ದೀನಿ, ದೇವರಿಗೆ ಆ ಒಂದು ಮನದೊಳಗೆ ಸುಂದರ ಪದಾರ್ಥವ ನೆನೆ ನೆನೆದು ಅಂತ ಹೇಳ್ತಾರೆ. ಮನಸ್ಸಲ್ಲಿ ಆ ಪದಾರ್ಥಗಳನ್ನ ನಿರ್ಮಾಣ ಮಾಡಿ ಈ ಪೂಜೆಯನ್ನ ಎಲ್ಲರೂ ಮಾಡಬಹುದು, ಎಲ್ಲರೂ ಮಾಡಬೇಕು. ಎಸ್ಪೆಷಲಿ ಈ ಪವಿತ್ರ ಆರೋಪಣ ಜೊತೆಲಿ ಮಾಡಿದ್ರೆ ಎಲ್ಲವೂ ಒಳ್ಳೇದಾಗತ್ತೆ, ಎಲ್ಲವೂ ಬರುತ್ತೆ. ಸಾಧನೆ ಮೇನ್ ಆಗಿ ಸಾಧನೆ ಸಂಪತ್ತು ಸಿಕ್ಕತ್ತೆ, ಭಯ ಹೋಗುತ್ತೆ ನಮ್ಗೆ ಈ ಜೀವನದಲ್ಲಿ. ಕೃಷ್ಣಾರ್ಪಣ ಮಸ್ತು.